गुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिनः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानसान् विश्वप्रियं गुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथोबिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ನಂತರ ಧೃತರಾಷ್ಟ್ರರು ಮತ್ತು ಭೀಷ್ಮಾಚಾರ್ಯರು ಇಬ್ಬರೂ ಕೂಡ ನೀವು ಮಾತ್ಸರ್ಯ ಇಲ್ಲದವರು, ಗತಮತ್ಸರಾಹ, ಮಾತ್ಸರ್ಯ ಕಳಕೊಂಡವರಯ್ಯ, ಹೋಗಿಬಿಡಿ. ಇವರ ಜೊತೆಗೆ ಮಾತ್ಸರ್ಯ ಸಹಿತರಾದವರ ಜೊತೆಗೆ ಮಾತ್ಸರ್ಯ ರಹಿತರಾದವರು ಇರಬಾರ್ದು, ಹೋಗಿ. ದೂರವೀರಿ ಅಂತ ಹೇಳಿದಾಗ ತಯೋಸ್ತೆ ವಜನಾಜ್ಜಗ್ಮುಃ ಸಹಸರ್ವೈಃ ಸುಹೃಜ್ಜನೈಃ ನಗರಂ ಖಾಂಡವಪ್ರಸ್ಥಂ ರತ್ನಾನ್ಯಾದಾಯ ಸರ್ವಶಃ. ಅಲ್ಲಿ ವಿಶೇಷವಾಗಿ ಇವರು ಕೊಟ್ಟಿರತಕ್ಕಂಥ ಚೂರು ಧನವನ್ನು ಹಿಡ್ಕೊಂಡು ಅವ್ರು ಹೋಗಿದ್ರು ಅಲ್ಲಿಗೆ. ಎಲ್ಲ ತಮ್ಮ ಬಂಧು ಬಳಗದಿಂದ ಯಾರು ಯಾರು ತಮ್ಮ ಜೊತೆಗೆ ಬರಬೇಕು ಅಂತಿದ್ದಾರೋ ಅವ್ರ ಜೊತೆಗೆ ಹೋದರು. ತತ್ರ ತೇ ನ್ಯವಸನ್ ಪಾರ್ಥಾಃ ಸಂವತ್ಸರ ಗಣಾನ್ ಬಹೂನ್. ಅಲ್ಲಿ ವಿಶೇಷವಾಗಿ ಅನೇಕ ವರ್ಷಗಳ ಕಾಲ ಇದ್ರಲ್ಲಿ ವ್ರಜೇ ಶಸ್ತ್ರ ಪ್ರತಾಪೇನ ಕುರುವಂತೋನ್ಯಾನ್ ಮಹೀಭೃತಃ. ಇನ್ನ ವಿಶೇಷವಾಗಿ ತಮ್ಮ ಶಸ್ತ್ರಪ್ರತಾಪದಿಂದ ಅನೇಕ ರಾಜರನ್ನ ವಶ ಮಾಡಿಕೊಂಡರು. ಏವಂ ಧರ್ಮಪ್ರಧಾನಾಸ್ತೆ ಸತ್ಯವ್ರತಪರಾಯಣಾಃ ಅಪ್ರಮತ್ತೋತ್ಥಿತಾಃ ಕ್ಷಾಂತಾಃ ಪ್ರತಪಂತೋ ಹಿತಾನ್ ಬಹೂನ್. ಧರ್ಮವೇ ಪ್ರಧಾನ ಅವರಿಗೆ. ಹಾಗಾದರೆ ಇನ್ನೊಬ್ಬ ರಾಜರ ಮೇಲೆ ದಂಡಯಾತ್ರೆ ಮಾಡೋದು ಯಾಕೆ ಅಂದರೆ, ವಿಶೇಷವಾಗಿ ಅವರ ಮೇಲೆ ಹೋಗೋದು ಯಾಕೆ, ಅವರನ್ನು ವಶ ಮಾಡಿಕೊಂಬೋದು ಯಾಕೆ ಅಂದರೆ, ಇವರು ಯಾರ್ಯಾರನ್ನು ವಶ ಮಾಡಿಕೊಂಡ್ರು ಅಂದರೆ, ಯಾರಾದರೂ ದುಷ್ಟರಾಗಿ ಜನರಿಗೆ ತೊಂದರೆ ಕೊಡ್ತಾ ಇದ್ದರು ಅಂಥ ರಾಜರನ್ನು ಸಂಹಾರ ಮಾಡಿ ಆ ರಾಜ್ಯಗಳನ್ನು ತಗೊಂಡು ಅವರನ್ನೆಲ್ಲ ಪರಿಪಾಲನೆ ಮಾಡಿದರು. ಧರ್ಮ ಪ್ರಧಾನ ಸತ್ಯವ್ರತರಾಗಿದ್ದರು, ಅಪ್ರಮತ್ತರಾಗಿದ್ದರು, ಶತ್ರುಗಳನ್ನು ವಿಶೇಷವಾಗಿ ದಮನ ಮಾಡುತ್ತಾ ಅಲ್ಲಿ ವಾಸ ಮಾಡಿದರು. ಅಜಯದ್ ಭೀಮಸೇನಸ್ತು ದಿಶಂ ಪ್ರಾಚೀಂ ಮಹಾಯಶಾಃ ಉದೀಚೀಮರ್ಜಿನೋ ವೀರಃ ಪ್ರತೀಚೀಂ ನಕುಲಸ್ತಥಾ ದಕ್ಷಿಣಾಂ ಸಹ ದೇವಸ್ತು ವಿಜಿಗ್ಗೇ ಪರವೀರಃ. ಅಣ್ಣನನ್ನು ಖಂಡವಪ್ರಸ್ಥದಲ್ಲೇ ಇಟ್ಟು ನಾವು ನಾಲ್ಕು ದಿಕ್ಕುಗಳಿಗೆ ಹೋಗಿ ಈ ಅದ್ಯಾಕೆ ಹೀಗೆ ಎಲ್ಲ ರಾಜರನ್ನು ಗೆಲ್ಲಕ್ಕೆ ಹೋದರು ಅಂದರೆ, ಒಬ್ಬರಿಗೊಬ್ಬರು ಯುದ್ಧ ಮಾಡುತ್ತಾ ಒಂದು ಸಂಯಮನ ಇಲ್ಲದೇ ಇದ್ದರು ಎಲ್ಲ ರಾಜರು. ಅದಕ್ಕೆ ಪ್ರಜೆಗಳಿಗೆ ತುಂಬ ನಷ್ಟ ಆಗ್ತಿತ್ತು ಈ ಯುದ್ಧಗಳಿಂದ. ಅದಕ್ಕೆ ಒಂದು ಸಲ ಎಲ್ಲ ರಾಜರನ್ನು ತಮ್ಮ ಕೈ ಕೆಳಗೆ ತಗೊಂಡು ಅಂಥವರೆಲ್ಲರನ್ನು ಇವರು ಹೇಳಿದಂತೆ ಎಲ್ಲರೂ ಇರಬೇಕು, ಇವರೇನು ತೊಂದರೆ ಕೊಡಲ್ಲ, ಯಾರು ಯಾರ ಪಾಡಿಗೆ ಅವರವರ ಒಂದು ವಿಶೇಷವಾದದಲ್ಲಿ ಯಾರೂ ಇದು ಆಗಲ್ಲ. ಆದರೆ ಜನರಿಗೆ ತೊಂದರೆ ಕೊಟ್ಟರೆ ಮೇಲಿಂದ ಎಲ್ಲ ಶಸ್ತ್ರ ಪ್ರಹಾರ ಬರುತ್ತೆ. ಆ ಥರ ಇಡೀ ಭೂಮಂಡಲವನ್ನು ಏಕಛತ್ರಾಧಿಪತ್ಯ ಒನ್ ಕಂಟ್ರೋಲ್ ಇರುವಂತೆ ಮಾಡಿದರು. ಭೀಮಸೇನ ದೇವರು ವಿಶೇಷವಾಗಿ ಪೂರ್ವ ದಿಕ್ಕಿಗೆ ಹೋಗಿ ಇಡೀ ದಿಕ್ಕಿನಲ್ಲಿರ್ತಕ್ಕಂಥ ಎಲ್ಲವನ್ನ ಗೆದ್ದುಕೊಂಬಂದರು. ಉತ್ತರ ದಿಕ್ಕಿಗೆ ಅರ್ಜುನ, ಪಶ್ಚಿಮ ದಿಕ್ಕಿಗೆ ನಕುಲ, ದಕ್ಷಿಣ ದಿಕ್ಕಿಗೆ ಸಹದೇವ ಹೋಗಿ ಆ ದಿಕ್ಕು ದಿಕ್ಕಿನಲ್ಲಿರುವ ಸಕಲವನ್ನ ಜಯಿಸಿಕೊಂಡು ಬರ್ತಾ ಇದ್ದಾರೆ. ಏವಂ ಚಕ್ರು ರಿವಾಂ ಸರ್ವೇ ವಶೇ ಕೃತ್ಸ್ನಾಂ ವಸುಂಧರಾಂ. ಈ ರೀತಿಯಾಗಿ ತಮ್ಮ ಬಾಹುಬಲ ಪ್ರತಾಪದಿಂದ ಇಡೀ ಭೂಮಂಡಲವನ್ನು ವಿಶೇಷವಾಗಿ ತಮ್ಮ ವಶದಲ್ಲಿ ತಂದರು. ಪಂಚಭಿ ಸೂರ್ಯ ಸಂಕಾಶೈ ಸೂರ್ಯೇಣ ಚ ವಿರಾಜಿತ ಷಟ್ ಸೂರ್ಯೇ ವಾಭವತ್ ಪೃಥಿವಿ ಪಾಂಡವೈ ಸತ್ಯ ವಿಕ್ರಮೈ. ಒಬ್ಬ ಸೂರ್ಯದೇವರು ಮೊದಲೇ ಇದ್ದಾರೆ, ಇವರು ಐದು ಜನ ಸೂರ್ಯರಾದರು, ಸೂರ್ಯನಂತೆ ಹೊಳಿತಾ ಇದ್ದಾರೆ. ಅದಕ್ಕೆ ಆ ಈ ಐದು ಜನ ಸೇರಿಕೊಂಡು ಭೂಮಿ ಆರು ಜನ ಸೂರ್ಯರನ್ನು ಹೊಂದಿದಂತಾಯಿತು. ತಥೋ ನಿಮಿತ್ತೇ ಕಸ್ಮಿಂ ಸ್ಥಿತ ಧರ್ಮರಾಜೋ ಯುಧಿಷ್ಠಿರ ವನಂ ಪ್ರಸ್ಥಾಪಯಾಮಾಸ ತೇಜಸ್ವಿ ಸತ್ಯವಿಕ್ರಮ. ವಿಶೇಷವಾಗಿ ಒಂದು ಸಲ ಯಾವುದೋ ಒಂದು ನಿಮಿತ್ತದಿಂದ ತೇಜೋವಂತ ಸತ್ಯವಿಕ್ರಮನಾಗಿರತಕ್ಕಂಥ ಧರ್ಮರಾಜ ಪ್ರಾಣೇಭ್ಯೋಪಿ ಪ್ರಿಯತರಂ ಭ್ರಾತರಂ ಸವ್ಯಸಾಚಿನಂ ಅರ್ಜುನಂ ಪುರುಷವ್ಯಾಘ್ರಂ ಸ್ಥಿರಾತ್ಮಾನಂ ಗುಣೈರ್ಯುತಂ. ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರತಕ್ಕಂಥ ಪ್ರಿಯತರನಾಗಿರತಕ್ಕಂಥ ತಮ್ಮ ಸವ್ಯಸಾಚಿ ಅರ್ಜುನ ಪುರುಷ ಶ್ರೇಷ್ಠ. ಅಷ್ಟೇ ಅಲ್ಲ, ಸ್ಥಿರವಾಗಿರತಕ್ಕಂಥ ಬುದ್ಧಿ ಇರತಕ್ಕಂಥವರು, ಒಳ್ಳೆ ಗುಣಗಳಿಂದ ಕೂಡಿರತಕ್ಕಂಥ ಗುಣಸಂಪನ್ನನಾಗಿರತಕ್ಕಂಥ ಅರ್ಜುನನನ್ನು ಒಂದು ವಿಶೇಷವಾಗಿ ಕಾರಣದಿಂದ ವನಕ್ಕೆ ಕಳಿಸಿಕೊಟ್ರು. ಅದಕ್ಕೆ ಹೇಳ್ತಾ ಇದ್ದಾರೆ ಧೈರ್ಯ ಸತ್ಯ ಧರ್ಮ ವಿಜಯ. ಧೈರ್ಯ ಅಥ ಸತ್ಯ ಅಚ್ಚ ಧರ್ಮ ಅಚ್ಚ ವಿಜಯ ಅಚ್ಚ ಅಧಿಕ ಪ್ರಿಯ ಅರ್ಜುನೋ ಭ್ರಾತರಂ ಜ್ಯೇಷ್ಠಂ ನಾತ್ಯವರ್ತದ ಜಾತುಚಿತ್. ಧೈರ್ಯ ಸತ್ಯ ಧರ್ಮ ವಿಜಯ ಈ ನಾಲ್ಕು ಅವರಲ್ಲಿ ಇತ್ತಾದ್ದರಿಂದ ಅವರು ಅರ್ಜುನ ಅಂದರೆ ಧರ್ಮರಾಜನಿಗೆ ಅತ್ಯಂತ ಇಷ್ಟ. ಅರ್ಜುನ ಆದರೂ ಕೂಡ ಹೇಗಿದ್ದ ಅಂದರೆ ಅಣ್ಣನ ಮಾತನ್ನು ತೆಗೆದು ಹಾಕ್ತಾ ಇದ್ದಿಲ್ಲ, ಅದು ದಾಟಿ ಹೋಗ್ತಾ ಇದ್ದಿಲ್ಲ. ಸವೈ ಸಂವತ್ಸರಂ ಪೂರ್ಣಂ ಮಾಸಂ ಚೈಕಂ ವನೇ ವಸನ್. ಅರ್ಜುನ ಒಂದು ಸಂವತ್ಸರ ಮೇಲೆ ಒಂದು ತಿಂಗಳು ಕಾಲ ವನದಲ್ಲಿ ವಾಸ ಮಾಡಿತು. ನಂತರ ತೀರ್ಥಯಾತ್ರಾಂ ಚಕ್ರತವಾನ್ ನಾಗಕನ್ಯಾಂ ಅವಾಪ್ಯ ಚ ಪಾಂಡ್ಯಸ್ಯ ತನಯಾಂ ಲಬ್ಧ್ವಾ ತತ್ರ ತಾಭ್ಯಾಂ ಸಹೋಷಿತಃ. ವಿಶೇಷವಾಗಿ ಆ ಒಂದು ಕಾಲದಲ್ಲಿ ಅರ್ಜುನ ತೀರ್ಥಯಾತ್ರೆಗಳನ್ನು ಮಾಡಿದ, ಅವಾಗೇ ನಾಗಕನ್ಯಾ ಉಲೂಪಿಯನ್ನು ಪಡೆದ, ಪಾಂಡ್ಯ ದೇಶ ರಾಜನ ಮಗಳಾಗಿರ್ತಕ್ಕಂಥ ಮಗ ಚಿತ್ರವಾಹನ, ಚಿತ್ರವಾಹನನ ಮಗಳಾಗಿರ್ತಕ್ಕಂಥ ಚಿತ್ರಾಂಗದೆಯನ್ನು ಕೂಡ ಮದುವೆ ಆಗ್ತಾ ಇದ್ದ, ಸ್ವಲ್ಪ ಕಾಲ ಅವರ ಜೊತೆಗೆ ಅಲ್ಲೇ ವಾಸ ಮಾಡಿದ ಅಂತ ಹೇಳ್ತಾ ಇದ್ದ. ನಂತರ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಯಾರಿಗಾದ್ರು ಸಂಶಯ ಬರಬಹುದು, ಇದೇನು ಹೆಚ್ಚಿಗೆ ಹೇಳ್ತಾ ಇಲ್ಲಲ್ಲ, ಎಲ್ಲ ಶಾರ್ಟ್ಕಟ್ ಇದೆ ಅಂದರೆ, ಸಂಕ್ಷೇಪವಾಗಿ ಪಾಂಡವ ಕೌರವರಿಗೆ ಒಡಕು ಬಂದ ಕ್ರಮ, ಯುದ್ಧ ಆದ ಕ್ರಮ ಸಂಕ್ಷೇಪವಾಗಿ ಹೇಳಿ ನಂತರ ವಿಸ್ತಾರವಾಗಿ ಹೇಳ್ತಾರೆ. ನಂತರ ತಥೋ ಗಚ್ಚದೃಶೇಕೇಶಂ ದ್ವಾರವತ್ಯಾಂ ಕದಾಚನ ಲಬ್ಧವಾಂ ತತ್ರ ಭೀಭತ್ಸು ಭಾರ್ಯಾಂ ರಾಜೀವಲೋಚನಾಂ ಅನುಜಾಂ ವಾಸುದೇವಸ್ಯ ಸುಭದ್ರಾಂ ಭದ್ರಭಾಷಿಣಿ. ಅಲ್ಲಿಂದ ಋಷಿಕೇಶ ಅಂದರೆ ಭಗವಂತನ ಹತ್ತಿರ ಹೋಗ್ತಾ ಇದ್ದಾನೆ ದ್ವಾರಾವತಿಗೆ ಶ್ರೀಕೃಷ್ಣ. ಅಲ್ಲಿ ವಿಶೇಷವಾಗಿರತಕ್ಕಂಥ ಕೃಷ್ಣನ ತಂಗಿಯಾಗಿರತಕ್ಕಂಥ ಸುಭದ್ರೆಯನ್ನು ವಿಶೇಷವಾಗಿ ತಾನು ಭಾರ್ಯೆಯಾಗಿ ಪಡೀತಾ ಇದ್ದಾನೆ. ಸುಭದ್ರಾಂ ಅಂತಂದರು, ಆಕೆ ಹೆಸರು ಸುಭದ್ರ ಅಂತ ಯಾಕೆ? ಭದ್ರಭಾಷಿಣಿ, ಆಕೆಯ ಮಾತು ಎದುರಿಯವರಿಗೆ ಯಾವಾಗೂ ಸಂತೋಷ ಕೊಡತಕ್ಕಂಥ ಮಾತು. ಹಾಗಾದರೆ ಎದರಿ ವ್ಯಕ್ತಿಗಳಿಗೆ ಸಂತೋಷ ಕೊಡತಕ್ಕಂಥ ಮಾತು ಯಾರಿಗಿದೆಯೋ ಅವರನ್ನು ಸುಭದ್ರ ಅಂತ ಕರೆಯಬೇಕು. ಅದನ್ನು ಕರೆದು ಸಾ ಸಚಿವ ಮಹೇಂದ್ರೇಣ ಶ್ರೀಕೃಷ್ಣೇನೇವ ಸಂಗತ ಸುಭದ್ರಾ ಯುಯುಜೇ ಪ್ರೀತ್ಯ ಪಾಂಡವೇನಾರ್ಜುನೇನ. ಹೇಗೆ ಲಕ್ಷ್ಮೀದೇವಿ ಕೃಷ್ಣನ ಜೊತೆಗೆ ಇದ್ಲೋ, ಹಾಗೆ ಶಚಿದೇವಿ ಇಂದ್ರದೇವರ ಜೊತೆಗಿದ್ಲೋ, ಹಾಗೆಯೇ ಸುಭದ್ರ ಪ್ರೀತಿಯಿಂದ ಪಾಂಡವನಾಗಿರ್ತಕ್ಕಂಥ ಅರ್ಜುನ ಜೊತೆಗೆ ಸೇರಿಕೊಂಡಳು. ಅತರ್ಪಯಚ್ಚ ಕೌಂತೇಯ ಖಂಡವೇ ಹವ್ಯವಾಹನಂ ಭೀಭತ್ಸು ವಾಸುದೇವೇನ ಸಹಿತೋ ನೃಪಸತ್ತಮ. ನಂತರ ಅರ್ಜುನ ಕೃಷ್ಣನಿಂದ ಸೇರಿಕೊಂಡು ಖಾಂಡವ ಪ್ರಸದಲ್ಲಿ ಅಗ್ನಿ ವಿಶೇಷವಾಗಿ ಅಗ್ನಿಯನ್ನು ಸಂತೋಷಗೊಳಿಸಿದರು. ನಂತರ ನಾತಿ ಭಾರೋಹಿ ಪಾರ್ಥಸ್ಯ ಕೇಶವೇನ ಸಹ ಭವತ್ ವ್ಯವಸಾಯ ಸಹಾಯಸ್ಯ ವಿಷ್ಣೋಃ ಶತ್ರುವಧೇಶ್ವಿವ. ಅವರು ಹೇಳ್ತಾ ಇದ್ದಾರೆ, ಅಲ್ಲ ಖಾಂಡವ ಪ್ರಸ್ಥವನ್ನು ಖಾಂಡವ ಪ್ರಸ್ಥದಲ್ಲಿ ಅಗ್ನಿದೇವರು ಉರಿತಾ ಇದ್ರೆ ಅಗ್ನಿದೇವರು ಸಹಾಯಕ ಮಾಡಿದ್ರು ಅಂದರೆ ಮೇಲಿಂದ ಇಂದ್ರದೇವರು ವಿಶೇಷವಾಗಿ ಮಳೆ ಸುರಿಸ್ತಾ ಇದ್ರು. ಮೂಲ ರೂಪ ಯುದ್ಧಕ್ಕೆ ಬಂದಿದೆ, ಅವತಾರ ರೂಪ ಯುದ್ಧಕ್ಕೆ ನಿಂತಿದೆ. ಯಾರದ್ದು ಜಯ ಆಗಬೇಕು? ಮೂಲ ರೂಪದ್ದಾಗಬೇಕು, ಆಗಿಲ್ಲ, ಅವತಾರ ರೂಪದ್ದಾಯಿತು. ಯಾಕೆ? ಕೃಷ್ಣ ಇದ್ದದ್ದರಿಂದ. ಕೃಷ್ಣ ಇದ್ದದ್ದರಿಂದ ಅರ್ಜುನನಿಗೆ ಏನು ಕ್ಲೇಶ ಆಗಲಿಲ್ಲ. ಹೇಗೆ ಅಂದರೆ, ದೃಢವಾಗಿ ವಿಷ್ಣು ಸಹಾಯ ಇದ್ದಾಗ ದೇವತೆಗಳಿಗೆ ಶತ್ರುಗಳನ್ನು ವಿಶೇಷವಾಗಿ ಸಂಹಾರ ಮಾಡುವುದು ಏನು ಎಷ್ಟು ಸುಲಭವೋ ಹಾಗಾಗಿತ್ತು. ವ್ಯವಸಾಯ ಸಹಾಯಸ್ಯ ವಿಷ್ಣೋ ಶತ್ರುವಧೇಶ್ವ ಅಂತ, ದೇವರಿಗೆ ದೇವತೆಗಳ ಶತ್ರುಗಳನ್ನು ಕೊಲ್ಲೋದರಲ್ಲಿ. ಹಾ, ಆ ವಿಷ್ಣುವನ್ನು ಏನಂತ ಕರೆದರು? ವ್ಯವಸಾಯ ಸಹಾಯಸ್ಯ. ದೃಢವಾದ ಪ್ರಯತ್ನವೇ ದೇವರಿಗೆ ಸಹಾಯವಾಗಿತ್ತಂತೆ. ಅದು ಹೇಳ್ತಾ ಇದ್ದಾರೆ. ಸ್ವತಂತ್ರನಾದ ಶ್ರೀಹರಿಗೆ ಅಂದರು. ವ್ಯವಸಾಯ ಸಹಾಯ ಅಂದರೆ ಏನು? ವ್ಯವಸಾಯ ಅಂತ ಹೇಳಿದರೆ ಸ್ವತಂತ್ರವಾದ ಪ್ರಯತ್ನಾದಿಗಳು, ಅದೆಲ್ಲ ದೇವರಿಗೆ ಮಾತ್ರ. ಜೀವರಾಶಿಗಳಿಗೆ ದೇವರು ಮಾಡಿಸಿದರೆ ಪ್ರಯತ್ನ ಉಂಟು, ಇಲ್ಲದಿದ್ದರೆ ಇಲ್ಲ. ಅಂಥ ವಿಶೇಷವಾಗಿರತಕ್ಕಂಥ ಶ್ರೀಹರಿ ಜೊತೆಗಿದ್ದದರಿಂದ ಅರ್ಜುನನಿಗೆ ಯಾವುದೂ ಕಷ್ಟ ಆಗಲಿಲ್ಲ. ಪಾರ್ಥ ಯಾಜ್ಞರ ದದೌ ಚಾಪಿ ಗಾಂಡೀವಂ ಧನುರುತ್ತಮಂ ಇಷುಧೀ ಚಾಕ್ಷಯೈರ್ಬಾಣೈ ರಥಂ ಚ ಕಪಿಲಕ್ಷಣಂ ಮೋಕ್ಷಯಾಮಾಸ ಬೀಭತ್ಸು ಮಯಂ ಯತ್ರ ಮಹಾಸುರಂ. ಅಗ್ನಿದೇವರು ಸಂತೋಷಪಟ್ಟು ಅರ್ಜುನನಿಗೆ ಗಾಂಡೀವ ಧನುಸ್ಸನ್ನು ಕೊಟ್ಟರು. ಹಾಗೆ ಅಕ್ಷಯ ಬಾಣಗಳು ಇರತಕ್ಕಂಥ ತುಣೀರವನ್ನು ಕೊಡ್ತಾ ಇದ್ದಾರೆ. ಕಪಿಧ್ವಜ ಇರತಕ್ಕಂಥ ರಥವನ್ನು ಕೊಟ್ಟರು. ಆ ಸಮಯದಲ್ಲಿ ಖಾಂಡವನದಲ್ಲಿ ದಹಿಸಿ ಹೋಗ್ತಾ ಇರತಕ್ಕಂಥ ಮಯಾಸುರನನ್ನು ಅರ್ಜುನ ರಕ್ಷಣೆ ಮಾಡುತ್ತಾನೆ. ಸಕ ಚಕಾರ ಸಭಾಂ ದಿವ್ಯಾಂ ಸರ್ವರತ್ನ ಸಮಾಚಿತಾಂ ತಸ್ಯಾಂ ದುರ್ಯೋಧನೋ ಮಂದಃ ಲೋಭಂ ಚಕ್ರೇ ಸುದುರ್ಮತಿ. ಅದಕ್ಕೆ ಮಯನಿಗೆ ಸಂತೋಷ ಆಯಿತು. ವಿಶೇಷವಾಗಿರತಕ್ಕಂಥ ಎಲ್ಲ ರತ್ನಗಳಿಂದ ಕೂಡಿರತಕ್ಕಂಥ ಸಭೆಯನ್ನು ಅವರಿಗೆ ಕೊಡ್ತಾ ಇದ್ದ. ಮೂರ್ಖ ಅದಕ್ಕೆ ಹೇಳ್ತಾ ಇದ್ದಾರೆ, ಮಂದ ಬುದ್ಧಿ ಕಮ್ಮಿ ಇರತಕ್ಕಂಥ, ಬುದ್ಧಿಯೇ ಇಲ್ಲದೇ ಇರುವ ದುರ್ಬುದ್ಧಿಯಾದ ದುರ್ಯೋಧನ ಅದರಲ್ಲಿ ಆಸೆಪಟ್ಟ. ಅದ್ಯಾಕೆ? ಒಳ್ಳೆ ಮನೆ ಇತ್ತದು, ಚೆನ್ನಾಗಿತ್ತು ಸಭೆ, ಅದರ ಮೇಲೆ ಆಸೆ ಪಡುವುದರಿಂದ ಮಂದ ಮಫು ಅಂತ ಯಾಕೆ ಹೇಳಿದರು? ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಮಯಾಸುರ ನಿರ್ಮಾಣ ಮಾಡಿದ್ದದು. ಅದು ಎಂಥದ್ದು ಮಯಸಭೆಯ ಲಕ್ಷಣ ಅಂದರೆ, ಯಾರಿಗಾಗಿ ಮಾಡಿರ್ತಾರೋ ಅವರು ಇರೋ ಪರ್ಯಂತ ಆ ಸಭೆ ಇರುತ್ತೆ. ಅವರು ಬಿಟ್ಟ ಸಭೆಯೇ ಅದೃಶ್ಯ ಆಗಿಬಿಡುತ್ತೆ. ಅಂಥದ್ದದು. ತಥೋಕ್ಷೈರ್ ವಂಚಯಿತ್ವಾಚ ಸೌಬಲೇನ ಯುಧಿಷ್ಠಿರಂ ವನಂ ಪ್ರಸ್ಥಾಪಯಾಮಾಸ ಸಪ್ತವರ್ಷಾಣಿ ಪಂಚ ಚ. ನಂತರ ಶಕುನಿಯಿಂದ ಕೂಡಿಕೊಂಡು ಈ ಪಗಡೆಗಳಿದ್ದ, ಆ ಪಗಡೆಗಳಲ್ಲಿ ಪ್ರಯೋಗ ಮಾಡಿದರು, ವಂಚನೆ ಮಾಡಿ ಸಪ್ತವರ್ಷಾಣಿ ಪಂಚಚ 12 ವರ್ಷಗಳ ಕಾಲ ವನಂ ಪ್ರಸ್ಥಾಪಯ ಮಾಸ ವನಕ್ಕೆ ಹೋಗಿ ಅಂತ ವನಕ್ಕೆ ಕಳಿಸಿಬಿಟ್ಟ. ಅಜ್ಞಾತಮೇಕಂ ರಾಷ್ಟ್ರೇ ಚ ತಥೋ ವರ್ಷಂ ತ್ರಯೋದಶಂ ತತಶ್ಚತುರ್ದಶೇ ವರ್ಷೇ ಯಾಜಮಾನ ಸ್ವಕಂಬಸು. ನಂತರ 1 ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ 13 ವರ್ಷಗಳು ಕಳಿಸಿದರೆ 13 ವರ್ಷ ಕಾದುಕೊಂಡು ಬಂದರು. ಅಲ್ಲಿ ಹೇಳಬೇಕಾದ ವಿಚಾರ ಏನು? ಯದ್ಯಪಿ ದುರ್ಯೋಧನ ಹಾಗೆ ಹೇಳಿದರೆ, ದುರ್ಯೋಧನನ ಮೇಲೆ ಇರು ಕ್ಷತ್ರಿಯರಿವರು ಸಿಟ್ಟಿನಿಂದ ಒಂದು ಸಲ ಎಲ್ಲರನ್ನ ಕೊಂದು ಬಿಟ್ಟು, ದುರ್ಯೋಧನನ 100 ಜನ ತಮ್ಮಂದರನ್ನ ಎಲ್ಲರನ್ನ ಕೊಂದು ಬಿಟ್ಟು ರಾಜ್ಯ ಆಕ್ರಮಣ ಮಾಡ್ಕೋಬೇಕಾಗಿತ್ತು, ಮಾಡಿಲ್ಲ. ಬದ್ಧರಾಗಿದ್ದರು ಅವರು, ಮೋಸದಿಂದ ಗೆದ್ದಿದ್ರು, ಸೋತದ್ದಕ್ಕೆ ಇವರು ಬದ್ಧರಾಗಿದ್ದರು. ಆಗಿರ್ಬೋದಾ? ನ್ಯಾಯವಾಗಿ ಜೂಜಾಟದಲ್ಲಿ, ಆ ಪಗಡೆ ಆಟದಲ್ಲಿ ನ್ಯಾಯವಾಗಿ ಗೆದ್ದಿದ್ದರೆ, ಅದಕ್ಕೆ ಬದ್ಧರಾದರೆ ಅದು ನ್ಯಾಯ. ಅವರು ಅನ್ಯಾಯವಾಗಿ ಗೆದ್ದರೆ, ಆ ಅನ್ಯಾಯವಾಗಿ ಗೆದ್ದು ವಶ ಮಾಡಿಕೊಳ್ಳಿಕ್ಕೆ ನೋಡಿದಾಗ ಕ್ಷತ್ರಿಯನಾದವ ತಡೆಯದೆ ಅವರನ್ನು ಬಡಿಯೋದೇ ಸರಿಯಾದ ಧರ್ಮ ಅಲ್ಲ. ಅಂಥ ಕಾಲಕ್ಕೆ ಅವರು ಅಧರ್ಮದಿಂದ ಆ ಥರ ಮಾಡಿದಾಗ ಇವರು ಸುಮ್ಮನೆ ಕೂತರೆ ಅಧರ್ಮಕ್ಕೆ ಇವರು ಸಹಾಯ ಮಾಡಿದಂತೆ ಆಗಿಲ್ಲವಾ? ದೊಡ್ಡ ದೊಡ್ಡ ಪ್ರಶ್ನೆಗಳು ಬರುತ್ತೆ. ಇವಳು ಮಾಡಿದ ಧರ್ಮ ಹೇಗಾಗುತ್ತೆ? ಜಗತ್ತಿಗೆಲ್ಲ ಏನು ತೋರಿದ್ದಾಯಿತು? ಯಾರಾದರೂ ನಿಮ್ಮನ್ನು ಅಧರ್ಮದಿಂದ ಸೋಲಿಸಿದರೆ ಸುಮ್ಮನೆ ಕೂಡಿ ಸರಿಯಾ? ಇದು ಭಾರತ ಓದ್ದವರೆಲ್ಲ ಹಾಗೆ ಇರಬೇಕಾಗುತ್ತೆ. ಅದಕ್ಕೆ ಹೇಳಿದರು ಏನು, ಅವರು ಮೋಸದಿಂದ ಸೋಲಿಸಿದರು ಅಂದ್ರಲ್ಲ, ಆ ಮೋಸ ಆಗ ಹೊರಬಿದ್ದಿಲ್ಲ. ಆ ಪಗಡೆಗಳು ಹಾಕೋದರಲ್ಲಿ ಮೋಸ ಮಾಡಿದರಲ್ಲ, ಆ ಮೋಸ ಹೊರಬಿದ್ದಿಲ್ಲ, ಹೊರಬಿದ್ದಿಲ್ಲ ಲೋಕದೃಷ್ಟಿಯಿಂದ. ಅದಕ್ಕೆ ಹೊರಟರು, ಸೋತದ್ದು ಆ ಸೋತದ್ದಕ್ಕೆ ಧರ್ಮಕ್ಕೆ ಅವರು ಕಟ್ಟು ಬಿದ್ದರು. ಇನ್ನೊಂದಿತ್ತು, ಅವರ ಮೋಸ ಗೊತ್ತಿತ್ತು ಆದರೂ ಹೋದರು ಅಂದರೆ ಇದರಿಂದ ಭಗವಂತ ಇನ್ನೇನೋ ಮುಂದೆ ಮಾಡಿಸಲಿಕ್ಕಿದ್ದಾನೆ. ಇವರ ದುಷ್ಟಬುದ್ಧಿಯನ್ನು ಹೊರಗೆ ಹಾಕಿ ಅದರ ನೆಪದಿಂದ ಇವರನ್ನೆಲ್ಲ ಸ್ವಾಮಿ ಸಂಹಾರ ಮಾಡಿಸಲಿಕ್ಕಿದ್ದಾನೆ. ಈ 100 ಜನರಿಂದ ಅನೇಕ ಜನ ದುಷ್ಟರ ಸಂಹಾರ ಆಗಬೇಕು ಅಂತ ದೇವರ ಸಂಕಲ್ಪ ಏನಿದೆ ಅದಕ್ಕೆ ತಕ್ಕಂತೆ ಭೀಮಸೇನ ದೇವರ ಪ್ರವರ್ತನೆ. ಈಗ ದೊಡ್ಡದಾದ ಇಡೀ ಗಿಡದಲ್ಲಿರತಕ್ಕ ಎಲ್ಲ ಹಣ್ಣುಗಳೂ ತಗೊಳ್ಳಬೇಕು ಅಂತ ಆಸೆ ಇದ್ದವನಿಗೆ ಒಂದು ಹಣ್ಣನ್ನು ತಗೊಳ್ಳೋದರಿಂದ ತೃಪ್ತಿ ಆಗುತ್ತಾ? ಇಲ್ಲ. ಹಾಗೆ ಕೇವಲ ಈ 100 ಜನ ಕೊಲ್ಲೋದಲ್ಲ, ಇಂಥ ದುಷ್ಟರು ಯಾರ್ಯಾರಿದ್ದಾರೋ ಎಲ್ಲರನ್ನ ಹತ ಹಾಕಬೇಕೆಂದರೆ ಇವರ ದುಷ್ಟ ಬುದ್ಧಿಯನ್ನು ಸಹಿಸಿಕೊಂಡು ಹೊರಡಬೇಕು, ಅದಿನ್ನಷ್ಟು ಪ್ರಬಲವಾಗಿ ಜಗತ್ತಿಗೆ ತೋರಬೇಕು, ಆಗ ಹತ ಹಾಕಬೇಕು. ಇಲ್ಲದಿದ್ದರೆ ಕೇವಲ ರಾಜ್ಯಕ್ಕಾಗಿ ಅಣ್ಣ ತಮ್ಮಂದ್ರು ಬಡ್ಕೊಂಡ್ರು, ಅಣ್ಣ ತಮ್ಮ ಅಣ್ಣನ ಹೊಡೆದ ಅಂತ ಈ ಥರ ಅಪಖ್ಯಾತಿ ಬಂದ್ಬಿಡುತ್ತೆ. ಹಾಗೆ ಬರಬಾರದು. ಅವರು ದುಷ್ಟರು ಎಂಬುದು ಜಗತ್ತಿಗೆ ಗೊತ್ತಾಗಬೇಕು. ಅವಾಗ ಎಲ್ಲರೂ ನಿರ್ಣಯ ಮಾಡ್ತಾರೆ, ಇವು ದುಷ್ಟರಾದ್ದರಿಂದ ಪಾಂಡವರು ಸಂಹಾರ ಮಾಡಿದರು, ಕೇವಲ ರಾಜ್ಯಕ್ಕಾಗಿ ಅಲ್ಲ ಅಂತ ಜಗತ್ತಿಗೆ ಗೊತ್ತಾಗುವಂತೆ ಅವರಿಂದ ಪ್ರವೃತ್ತಿ ಮಾಡಿಸಿದ್ದು ಕೃಷ್ಣ. ಅದಕ್ಕೆ ಹಾಗಾಯಿತು. ನಂತರ ಮುಂದೆ ಹೇಳ್ತಾ ಇದ್ದಾರೆ, 13 ವರ್ಷಗಳಾಯಿತು, 14ನೇ ವರ್ಷದಲ್ಲಿ ಯಾಚಮಾನ ಸ್ವಕಂಬಸು, ತಮ್ಮದೇ ಆಗಿರತಕ್ಕಂಥ ಸಂಪತ್ತನ್ನು ನಮ್ಗೆ ಕೊಡ್ರಿ ಅಂತ ಕೇಳಿದರು. ಯಾಕೆ? ಅವರಪ್ಪ ಸಂಪಾದನೆ ಮಾಡಿದ್ದಲ್ಲ, ಇವರು ಸಂಪಾದನೆ ಮಾಡಿದ್ದಿದೆ, ಇವರ ರಾಜ್ಯವನ್ನು ಕದ್ದುಕೊಂಡ್ರಲ್ಲ, ಇವರು 4 ದಿಕ್ಕನ್ನು ಜಯಿಸಿ ಮಾಡಿದ ರಾಜ್ಯ ಅದನ್ನು ಕದ್ದುಕೊಂಡ್ರು, ನಂಗೆ ಕೊಡ್ರಿ ನಮ್ಮ ರಾಜ್ಯ ಅಂದರು. ನಾಲಭಂತ ಮಹಾರಾಜ ತಥೋ ಯುದ್ಧಮವರ್ತತ ತತಸ್ತೇ ಕ್ಷತ್ರಮುತ್ಸಾಧ್ಯ ಹತ್ವಾ ದುರ್ಯೋಧನಂ ನೃಪಂ ರಾಜ್ಯಂ ವಿಹತ ಭೂಯಿಷ್ಟಂ ಪ್ರತ್ಯಪದ್ಯಂತ ಪಾಂಡವಾಹ. ಇಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟು ಕೇಳಿದ್ರು ಕೊಳ್ಳಿಲ್ಲ, ಆವಾಗ ಯುದ್ಧ ಆಯಿತು. ಆವಾಗ ಎಲ್ಲ ಶತ್ರು ಪಕ್ಷದಲ್ಲಿರತಕ್ಕಂಥ ದುಷ್ಟ ರಾಜರನ್ನು ದುರ್ಯೋಧನನನ್ನು ಸಂಹಾರ ಮಾಡಿ ವಿಶೇಷವಾಗಿ ರಾಜ್ಯಂ ವಿಹತ ಭೂಯಿಷ್ಠಂ ಅಂದರೆ ಸತ್ತವರೆಲ್ಲ ಅಂದರೆ ಯಾರ್ಯಾರು ಸಾಯಬೇಕೋ ಅಂಥವರೆಲ್ಲ ಸತ್ತೋದರು, ಅದು ಹೋಗಿ ಉಳಿದಂಥ ರಾಜ್ಯ ತಾವು ಪಡ್ಕೊಂಡ್ರು. ಏವಮೇತತ್ ಪುರಾವೃತ್ತಂ ತೇಷಾಂ ಅಕ್ಲಿಷ್ಟ ಕರ್ಮಣಾಂ ಭೇದೋ ರಾಜ್ಯ ವಿನಾಶಾಯ ಜಯಶ್ಚ ಜಯತಾಂಬರ. ಈ ರೀತಿಯಾಗಿ ತೇಷಾಂ ಅಕ್ಲಿಷ್ಟ ಕರ್ಮಣ, ಯಾವುದೇ ಒಂದು ಕರ್ಮವನ್ನು ಸುಲಭವಾಗಿ ಕ್ಲೇಶವಿಲ್ಲದೆ ಮಾಡತಕ್ಕಂಥವರು ಪಾಂಡವರು. ಎಷ್ಟು ಚೆನ್ನಾಗಿದೆ ಅವರ ಒಂದು ಹೆಸರು, ಅಕ್ಲಿಷ್ಟ ಕರ್ಮರಂತೆ. ಕ್ಲಿಷ್ಟವಾದ ರೀತಿಯಲ್ಲಿ ಯಾವ ಕೆಲಸವೂ ಮಾಡಲ್ಲ, ಸುಲಭವಾಗಿ ಮಾಡಿಬಿಡ್ತಾರೆ ಎಲ್ಲ ಕೆಲಸ. ನಾವು ಹಾಗಲ್ಲ, ಸುಲಭವಾದ ಕೆಲಸಗಳು ಕಷ್ಟವಾಗಿ ಮಾಡ್ತೀವಿ, ಅದು ನಮ್ಮ ವಿಶೇಷ. ಅದು ಸುಲಭವಾಗಿರುತ್ತೆ, ಅದನ್ನು ತುಂಬ ಕಷ್ಟಪಟ್ಟು ಮಾಡಿ ಭೀಕರವಾಗಿ ಎಲ್ಲರೆದುರು ನಿಂತು ಇಂಥ ಕಷ್ಟಪಟ್ಟೆ ಅಂತ ಹೇಳ್ಕೊಳ್ತೀವಿ. ಅದು ನೋಡಿದವ್ರನ್ನಾಗ್ತಿರ್ತಾರೆ. ಇದನ್ನು ಸುಲಭವಾಗಿ ಮಾಡೋದು ಕಷ್ಟಪಟ್ಟು ಮಾಡಿ ಮತ್ತೆ ಈ ಥರ ನಮಗೆಲ್ಲ ತೋರಿಸ್ತಾನಲ್ಲ ಮಹಾನುಭಾವ ಅಂತ ನಗ್ತಾರೆ, ಹೌದಲ್ವೇ? ಅದನ್ನು ಹೇಳ್ತಾ ಇದ್ದಾರೆ ಅವರು. ಅಕ್ಲಿಷ್ಟ ಕರ್ಮರಂತೆ, ಯಾಕೆ ಅವರು ಪ್ರತಿಯೊಂದು ಕರ್ಮ ಕ್ಲೇಶವಿಲ್ಲದೆ ಮಾಡುತ್ತಾರೆ, ಸುಲಭವಾಗಿ ಮಾಡಿಬಿಡ್ತಾರೆ ಅಂದರೆ ಅವರ ಬಿಂಬಮೂರ್ತಿ ಅಕ್ಲಿಷ್ಟ ಕರ್ಮ. ಅಂದರೆ ಆ ಭಗವಂತ ಯಾವುದೇ ಕೆಲಸ ಕ್ಲೇಶವಿಲ್ಲದೆ ಮಾಡತಕ್ಕಂಥವ, ಅಂಥ ಗುಣಚಿಂತನೆ ಅವರು ಮಾಡುತ್ತಾ ಇದ್ದರು. ಆದ್ದರಿಂದ ಅವರು ಅಕ್ಲಿಷ್ಟ ಕರ್ಮರಾದರು. ದೇವರು ಹೇಗೋ ಹಾಗೆ ಇವರಲ್ಲೂ ಸ್ವಭಾವ, ಹೇಗೆ ಯಾವ ಕರ್ಮವನ್ನು ಕ್ಲೇಶವಿಲ್ಲದೆ ಮಾಡುವಂಥ ಸ್ವಭಾವ ಅವರಲ್ಲಿ ತಾನಾಗಿ ಭಗವಂತ ಪ್ರಕಟ ಮಾಡಿದ. ಈ ರೀತಿಯಾಗಿ ಕೌರವ ಪಾಂಡವರ ಮಧ್ಯೆ ಭೇದ, ಹಾಗೆಯೇ ರಾಜ್ಯ ವಿನಾಶ, ಇವರಿಗೆ ಜಯ ಎಲ್ಲ ಬಂತಯ್ಯ. ಜಯಿಸುವವರಲ್ಲಿ ಶ್ರೇಷ್ಠ ಜನಮೇಜಯ ಅಂತ ಹೇಳ್ತಾ ಇದ್ದ. ಇಲ್ಲಿಗೆ ವಿಶೇಷವಾಗಿ 61ನೆಯ ಅಧ್ಯಾಯ ಮುಗಿದು ನಂತರ 62ನೆಯ ಅಧ್ಯಾಯ ಹೇಳ್ತಾ ಇದ್ದ. ಜನಮೇಜಯರಾಯ ಕೇಳ್ತಾ ಇದ್ದಾನೆ, ಕಥಿತಂ ವೈ ಸಮಾಸೇನ ತ್ವಯ ಸರ್ವಂ ದ್ವಿಜೋತ್ತಮ ಮಹಾಭಾರತಂ ಆಖ್ಯಾನಂ ಕುರುಣಾಂ ಚರಿತಂ ಮಹತ್. ಅಯ್ಯ, ಈ ಕುರುವಂಶದವರ ಆದಂಥ ಕೌರವ ಪಾಂಡವರ ಚರಿತ್ರೆ ದೊಡ್ಡದು, ಭಾರತಾಖ್ಯಾನ ಇದು. ಸಮಾಸೇನ ಸಂಕ್ಷೇಪವಾಗಿ ನೀವು ಹೇಳಿದ್ದೀರಿ, ಕಥಾಂ ತ್ವನಗ ಚಿತ್ರಾರ್ಥಾಂ ಕಥಯಸ್ವತಪೋಧನ ವಿಸ್ತರ ಶ್ರವಣೇ ಜಾತಂ ಕೌತೂಹಲಮತೀವಮೇ. ಹಾ, ಆ ಕಥೆ ವಿಸ್ತಾರವಾಗಿ ಕೇಳಬೇಕು ಅಂತ ನನಗೆ ತುಂಬ ಕುತೂಹಲ ಆಗಿದೆ. ವಿಸ್ತರ ಶ್ರವಣೇ ಜಾತಂ ಕೌತೂಹಲಂ ಅತೀವವೇ, ಅತೀವ ಕೌತೂಹಲಂ ಜಾತಂ, ವಿಶೇಷವಾಗಿ ಕುತೂಹಲ ಬಂದಿದೆ ನನಗೆ. ಆ ಕಥೆ ಎಂಥದ್ದು ಅಂದರೆ ಚಿತ್ರಕಥಾ ಚಿತ್ರಾರ್ಥಾಂ, ಚಿತ್ರವಾದ ಅರ್ಥಗಳಿರತಕ್ಕಂಥ ಕಥೆ ಅದು. ಏ ತಪೋಧನ ಅಂತ ಹೇಳಿದ ಅಂದರೆ ತಪಸ್ಸೇ ಧನವಾಗಿರತಕ್ಕಂಥವರು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಆ ಭಾರತಕ್ಕೆ ಒಂದಲ್ಲ ಎರಡಲ್ಲ ಚಿತ್ರ ವಿಚಿತ್ರವಾದ ಅರ್ಥಗಳಿವೆ, ಅದು ಹೇಳಲಿಕ್ಕೆ ನಿಮಗೆ ಸಾಧ್ಯ. ಮೇಲಿನರ್ಥ ಚಿತ್ರವಾದ ಅರ್ಥಗಳಿವೆ ಅಂತ ಒಂದರ್ಥ. ಇನ್ನೊಂದರ್ಥ ಏನು, ಚಿತ್ರಾರ್ಥಾಂ ಅಂದರೆ ಚಿತ್ರ ಎಂಬ ಶಬ್ದ ಏನು ಹೇಳುತ್ತೆ, ಭಗವಂತನನ್ನು ಹೇಳುತ್ತೆ. ಜಗತ್ತಿಗಿಂತ ವಿಲಕ್ಷಣ, ಜಗತ್ತಿಗೆ ಅತ್ಯಂತ ವಿಲಕ್ಷಣವ, ಜಗತ್ತಿನಲ್ಲೇ ಇರ್ತಾನೆ ಅದರಿಂದ ವಿಲಕ್ಷಣನಾಗಿರ್ತಾನೆ. ಹೀ ಈಸ್ ಡಿಫರೆಂಟ್ ಫ್ರಮ್ ಎವರಿ ಬಡಿ ಬಟ್ ಈಸ್ ನೋ ನಾಟ್ ಸಮ್ವೇರ್, ಈಸ್ ಎವರಿವೇರ್ ಇನ್ಸೈಡ್ ಎವರಿ ಬಡಿ, ಎಲ್ಲರೊಳಗೂ ಇದ್ದಾನೆ, ಎಲ್ಲರಿಂದ ಡಿಫರೆಂಟ್ ಆಗಿದ್ದಾನೆ, ಎಲ್ಲಿ ಬೇಕಾದರೂ ಇರಬಲ್ಲ, ಎಲ್ಲ ಕಾರ್ಯ ಅವನೇ ಮಾಡಿಸ್ತಾನೆ, ಒಬ್ಬನೇ, ಒನ್ ಮ್ಯಾನ್ ಆರ್ಮಿ, ಅದ್ಭುತವಾದ ವ್ಯಕ್ತಿ. ಅದಕ್ಕೆ ಚಿತ್ರ ಅಂತ ದೇವರನ್ನು ಕರೆದರು. ಹಾಗಾದರೆ ಭಾರತ ಎಂಥದ್ದು, ಚಿತ್ರಾರ್ಥಾಂ ಅಂದರೆ ಇಡೀ ಭಾರತದ ಅರ್ಥ ಏನು, ಇವನೇ, ಇವನನ್ನ ಕುರಿತು ಹೇಳಲಿಕ್ಕೆ ಇಡೀ ಭಾರತ ಹೊರಟಿದೆ. ಎಂಥ ಇವನನ್ನ ಕುರಿತು ಹೇಳಲಿಕ್ಕೆ, ಇವ ಚಿತ್ರ ಅಂತ ಹೇಳಲಿಕ್ಕೆ ಹೊರಟಿದೆ. ಚಿತ್ರ ಅಂದರೆ ಯಾರಿಗೂ ಎಟಕದೇ ಇರುವಂಥ ಜ್ಞಾನ ಶಕ್ತಿ ಬಲ ವೀರ್ಯ ತೇಜಸ್ಸು ವಾಗ್ಮಿ, ಅದ್ಭುತವಾಗಿರತಕ್ಕಂಥ ಎಲ್ಲವೂ, ಸ್ವಾತಂತ್ರ್ಯ ಮೊದಲಾದ ಸಕಲ ಗುಣಗಳ ಪೂರ್ಣ, ಇಸ್ ಎಂಟೈರ್ಲಿ ಡಿಫರೆಂಟ್ ಎಂಟಿಟಿ. ಅದಕ್ಕೆ ಅವನು ಎಲ್ಲರಿಗೂ ಚಿತ್ರ, ಯಾರಲ್ಲಿ ಇಲ್ಲದ್ದೆಲ್ಲ ಅವನಲ್ಲಿದೆ, ಅವನಲ್ಲಿ ಇದ್ದದ್ದೆಲ್ಲ ಯಾರಲ್ಲಿ ಇಲ್ಲ, ಅವನು ಪ್ರತ್ಯೇಕ, ಅದಕ್ಕೆ ಚಿತ್ರ, ಸಪರೇಟ್ ವಿಲಕ್ಷಣ, ಅದಕ್ಕೆ ಚಿತ್ರ ಅರ್ಥ. ಚಿತ್ರ ನಾಮಕ ಭಗವಂತನೇ ಅರ್ಥ ಈ ಭಾಗವತಕ್ಕೆ, ಚಿತ್ರಾರ್ಥಾಂ ಅಂತ ಹೇಳ್ತಾ ಇದ್ದಾರೆ. ಅಂಥ ಒಂದು ಭಾರತವನ್ನು ಕೇಳಲಿಕ್ಕೆ ಕೌತೂಹಲಂ ಅತೀವ ಜಾತಂ, ವಿಶೇಷವಾಗಿ ನನಗೆ ಹುಟ್ಟಿದೆ. ಸ ಭವಾನ್ ವಿಸ್ತರೇಣೇವಾಂ ಪುನರಾಖ್ಯಾತುಮರ್ಹತಿ ನಹಿ ತೃಪ್ಯಾಮಿ ಪೂರ್ವೇಶಾಂ ಶೃಣ್ವಾನ ಶೃಣ್ವಾನಶ್ಚರಿತಂ ಮಹತ್. ನನ್ನ ಹಿಂದಿನವರ ಪೂರ್ವಜರು ಅವರ ಚರಿತ್ರೆಯನ್ನು ಕೇಳ್ತಾ ಇದ್ದರೆ ನಂಗೆ ತೃಪ್ತಿ ಆಗ್ತಾ ಇಲ್ಲ, ಆದ್ದರಿಂದ ನೀವು ನನಗೆ ಚೆನ್ನಾಗಿ ಹೇಳಿ. ಅದೇ ಯಾಕೆ ವೇದವ್ಯಾಸರಿದ್ದಾರಲ್ಲ, ನಾನು ಸಂಕ್ಷೇಪವಾಗಿ ಹೇಳಿದ್ದೆ, ಹೇಳಿದ ಮೇಲೆ ನನ್ನ ಬಿಟ್ಟು ವೇದವ್ಯಾಸರನ್ನು ಕೇಳ್ಬೋದಲ್ಲ ಅಂದರೆ ಹೇಳ್ತಾ ಇದ್ದಾರೆ, ವೇದವ್ಯಾಸರು ಸಮರ್ಥರೆ, ಆದರೆ ನಮಗೆ ನಿಮ್ಮನ್ನು ಗುರುವಾಗಿ ಕೂಡಿಸಿದ್ದಾರೆ ಅವರು ಪಕ್ಕದಲ್ಲಿ ಕೂತ್ಕೊಂಡು, ಅದರಿಂದ ನೀವು ನಮಗೆ ಹೇಳಲಿಕ್ಕೆ ಸಮರ್ಥರು, ಆದ್ದರಿಂದರೆ ವೇದವ್ಯಾಸರು ನಿಮ್ಗೆ ಹೇಳಿದ್ದು. ನ ತತ್ಕಾರಣಮಲ್ಪಂ ವೈ ಧರ್ಮಜ್ಞ ಯತ್ರ ಪಾಂಡವಾ ಅವಧ್ಯಾನ್ನ ಸರ್ವಶೋ ಜಘ್ನಃ ಪ್ರಶಸ್ಯಂತೆ ಚ ಮಾನವೈ. ಅದೇ ಹೇಳ್ತಾ ಇದ್ದಾರೆ, ಧರ್ಮಜ್ಞರಾಗಿರತಕ್ಕಂಥ ಪಾಂಡವರು ವಿಶೇಷವಾಗಿ ಅವಧ್ಯಾನ್ ಸರ್ವಶೋ ಜಘ್ನಃ, ಯಾರ್ಯಾರನ್ನು ಕೊಲ್ಲಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂಥವರನ್ನೆಲ್ಲ ಕೊಂದರಯ್ಯ. ಅದು ಕೊಂದದ್ದಕ್ಕೆ ಜನಗಳೆಲ್ಲ ಅವರನ್ನು ಮೆಚ್ಚಿಕೊಂಡ್ರು, ಜನರ ಮೆಚ್ಚುಗೆಗೆ ಕಾರಣವಾಯಿತು ಅವರು ಕೊಂದದ್ದು. ಅಂದರೆ ಅದಕ್ಕೇನೋ ಕಾರಣ ಇರಬೇಕು, ಚಿಕ್ಕ ಕಾರಣ ಅಲ್ಲ, ದೊಡ್ಡ ಕಾರಣವೇ ಇರಬೇಕು. ಇಲ್ಲಿ ಅಣ್ಣ ತಮ್ಮಂದರು ಜಗಳಾಡಿದಾಗ ಒಬ್ಬ ಇನ್ನೊಬ್ಬನನ್ನು ಕೊಂದರೆ ಮೆಚ್ಚಿಕೊಳ್ಳೋದು ಯಾರು, ಹೊಗಳೋದು ಯಾರು ಅಂದರೆ ಇವನ ಕೊಂದವನ ಪೈಕಿ ಅವರು ಹೊಗಳಬೇಕಷ್ಟೆ, ಜನ ಎಲ್ಲ ಹೊಗಳಲ್ಲ. ಏ ಇಬ್ಬರು ಬಡ್ಕೊಂಡ್ರು ಒಬ್ಬ ಸತ್ತ ಅಂತ, ಜನ ಎಲ್ಲ ಅಣ್ಣ ತಮ್ಮಂದರಲ್ಲಿ ಒಬ್ಬ ಇನ್ನೊಬ್ಬನನ್ನು ಕೊಂದಾಗ, ಅವರ ಪೈಕಿ ಅವರನ್ನೆಲ್ಲ ಕೊಂದಾಗ ಜನ ಎಲ್ಲ ಸಂತೋಷವಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳಬೇಕಾದರೆ ಅಲ್ಲೇನೋ ದೊಡ್ಡ ಕಾರಣ ಇರಬೇಕು. ಇನ್ನೊಂದು ಹೇಳುತ್ತಾರೆ, ಇದು ಮೇಲ್ನೋಟಕ್ಕೆ, ಅವರು ಕೊಂದದ್ದಕ್ಕೆ ಏನೋ ಕಾರಣ ಇರಬೇಕು, ಇಲ್ಲದಂಗಿದ್ರೆ ಎಲ್ಲರಿಗೂ ಸಂತೋಷ ಆಗ್ತಾ ಇದ್ದಿಲ್ಲ. ಅಂದರೆ ಕೇವಲ ರಾಜ್ಯಕ್ಕಾಗಿ ಇವರು ಕೊಂದದ್ದಲ್ಲ, ಕೇವಲ ರಾಜ್ಯಕ್ಕಾಗಿ ಇವರು ಕೊಂದಿದ್ರೆ ಎಲ್ಲರಿಗೂ ಸಂತೋಷ ಆಗ್ತಾ ಇದ್ದಿಲ್ಲ, ಇವರು ಇನ್ಯಾವುದೋ ಕಾರಣಕ್ಕಾಗಿ ಕೊಂದರು, ಅದಕ್ಕೆ ಜಗತ್ತಿಗೆ ಸಂತೋಷ ಆಯಿತು ಅಂದರೆ ಅಲ್ಲೇನೋ ದುರ್ಯೋಧನಾದಿಗಳ ದೋಷಾದಿಗಳಿರಬೇಕು, ಅದನ್ನು ಹೇಳಿ. ಇನ್ನ ಹೇಳ್ತಾರೆ, ನ ತತ್ಕಾರಣಮಲ್ಪಂ ವೈ ಅವಧ್ಯಾನ್ ಸರ್ವಶೋ ಜಘ್ನು. ಎಷ್ಟು ಆಳವಾದ ಪ್ರಶ್ನೆ. ಇವರು ಯಾರು? ದ್ರೋಣ, ಭೀಷ್ಮ, ಕೃಪ, ವಿಶೇಷವಾಗಿರತಕ್ಕಂಥ ಕರ್ಣಾದಿಗಳೆಲ್ಲ, ಅಶ್ವತ್ಥಾಮಾಚಾರ ಮೊದಲಾದವರು ಸಾಮಾನ್ಯರಲ್ಲ, ದೇವತೆಗಳು ಹೆದರ್ತಾರೆ ಅವ್ರನ್ನ ಎದುರು ಹಾಕ್ಕೊಳ್ಳಿಕ್ಕೆ. ಅಂಥದ್ದು ದ್ರೋಣ, ಭೀಷ್ಮ, ಕರ್ಣಾದಿಗಳನ್ನೆಲ್ಲ ಸಂಹಾರ ಮಾಡಿದರಲ್ಲ, ಕೊಂದರಲ್ಲ. ಇವರು ಎಂದು ಕೊಲ್ಲಿಕ್ಕಾಗ್ತಿದ್ದಿಲ್ಲ, ಅಂಥದ್ದು ಕೊಂದರು ಇವರು. ಅಂದರೆ ಅದಕ್ಕೇನೋ ಕಾರಣ ಇದೆ. ಅಂದರೆ ಅರ್ಥ ಏನು? ಇವಾಗ ಕೊಲ್ಲಲಿಕ್ಕೆ ಆಗಲ್ಲ, ಇವರು ಕೊಂದರು ಅಂದರೆ ಏನು ಕಾರಣ? ಕೃಷ್ಣ ಕಾರಣ, ಪ್ರಧಾನ ಕಾರಣ ಕೃಷ್ಣ. ಆ ಕೃಷ್ಣನ ಬಲ ಇದ್ದದ್ದರಿಂದ ಕೊಲ್ಲಲಿಕ್ಕೆ ಸಾಧ್ಯವಿಲ್ಲದಂಥ ವ್ಯಕ್ತಿಗಳನ್ನು ಕೊಂದರು ಇವರು. ಅದೊಂದು ಅರ್ಥ. ಇನ್ನೊಂದು ಹೇಳ್ತಾರೆ, ಕೊಲ್ಲಲಿಕ್ಕೆ ಸಾಧ್ಯವಿಲ್ಲದವರನ್ನು ಇವರು ಕೊಲ್ಲಲಿಕ್ಕಾಯಿತು ಅಂದರೆ ಅವರು ಕಮ್ಮಿ ಆದರು ಅಂತರ್ಥ. ಯಾಕೆ ಆ ಥರ ಆಯಿತು? ಕೊಲ್ಲಲಿಕ್ಕೆ ಸಾಧ್ಯವಿಲ್ಲದವರಿಗೆ ಸಾವು ಬಂತಲ್ಲ ಅಂದರೆ ಅಲ್ಲಿ ದೋಷವಿದೆ, ಮಹಾದೋಷ ದುರ್ಯೋಧನನದ್ದಿದೆ. ಆದ್ದರಿಂದ ನೋಡಿ, ಒಬ್ಬ ಅನ್ನ ಹಾಕಿದವನ ದೋಷ, ಅನ್ನ ಹಾಕಿದವ ದುಷ್ಟನಾದಾಗ ಅವನ ಅನ್ನ ಉಂಡದ್ದಕ್ಕೆ ಸಾವಿಲ್ಲದಂಥ, ಸಾಮಾನ್ಯವಾಗಿ ಕೊಲ್ಲಲಾರದಂಥ, ಯಾರು ಕೊಲ್ಲಿಕ್ಕಾಗಿಲ್ಲ ಅಂಥ ಅಪ್ರತಿಭ ಸಂಪನ್ನರಾದರೂ ಅವರಿಗೂ ಸೋಲು ಬಂತು. ಸಾವು ಎಲ್ಲರಿಗೂ ಬರುತ್ತೆ, ಆ ಸಾವಿನ ಕುರಿತು ಮಾತಾಡ್ತಾ ಇಲ್ಲ. ಸೋಲಿನ ಪೂರ್ವಕ ಸಾವು ಬಂತಲ್ಲ, ಸೋಲೇ ಇಲ್ಲದವರಿಗೆ ಸೋಲಿನ ಪೂರ್ವಕ ಸಾವು ಬಂತಲ್ಲ. ಅದಕ್ಕೆ ಕಾರಣ ಏನು? ರಾಜನ ಅನ್ನ, ದುಷ್ಟನಾದ ರಾಜನ ಅನ್ನ ಉಂಡದ್ದಕ್ಕೆ ಸೋಲಿಲ್ಲದವರಿಗೆ ಸೋಲು ಬಂತು. ಈ ಕಾರಣವನ್ನು ಹೇಳ್ತಾ ಇದ್ದಾರೆ. ಅಂದರೆ ಆ ಪ್ರಶ್ನೆಯಲ್ಲಿ ಏನೆಲ್ಲ ಒಳಗೆ ರಹಸ್ಯ ಕೂತಿದೆ ಎಲ್ಲ ನಮಗೆ ಹೇಳಿ. ನಾವು ಎಷ್ಟೇ ನಮ್ಮಲ್ಲಿದ್ದರೂ, ಏನೇ ಇದ್ದರೂ, ದುಷ್ಟರಾದವರ ಅನ್ನ ತಿಂದರೆ, ದುಷ್ಟರಾದವರ ಅನ್ನ ತಿಂದರೆ ನಾವು ಬಿದ್ದೋಗ್ತೀವಿ ಎಂಬುದರಲ್ಲಿ ತೋರ್ತಾ ಇದ್ದಾರೆ. ಅದಕ್ಕೆ ಅಪರಿಗ್ರಹ ಅಪರಿಗ್ರಹ ಅಂತ ನೋಡಿ, ಬ್ರಾಹ್ಮಣರ ಲಕ್ಷಣವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಇದು ಅರ್ಥ ಮಾಡಿಕೊಂಬುದು ಬಹಳ ಕಷ್ಟ. ಅದು ಭಾರತ ಹೇಳ್ತಾ ಇದೆ ಚೆನ್ನಾಗಿ. ಬ್ರಾಹ್ಮಣ ಪರಿಗ್ರಹೋಜ್ಜಃ ಅಂತ ಹೇಳ್ತಾರೆ. ದಾನಾದಿಗಳನ್ನು ಸ್ವೀಕಾರ ಮಾಡುವುದು ಬಿಟ್ಟಿರಬೇಕು, ವೇದಾದಿಗಳನ್ನು ಅಧ್ಯಯನ ಮಾಡಿಕೊಂಡಿರಬೇಕು, ವಿಶೇಷವಾಗಿ ಮನೆಯಲ್ಲಿ ಸ್ವಾಧ್ಯಾಯ ಹೋಮ ಸಂಯುತ ಪರಪಾಕ ವಿವರ್ಜಿತ ಪ್ರತಿಗ್ರಹೋಜ್ಜಃ, ಪ್ರತಿಗ್ರಹವನ್ನು ಬಿಟ್ಟವ, ದಾನ ತಗೊಳ್ಳೋದು ಬಿಟ್ಟವ, ಇನ್ನೊಬ್ಬರ ಮನೆಗೆ ಊಟ ಮಾಡೋದು ಬಿಟ್ಟವ, ಸ್ವಾಧ್ಯಾಯ ಹೋಮಾದಿಗಳಿಂದ ಕೂಡಿರತಕ್ಕಂಥವ, ರತ್ನಪೂರ್ಣಾಂ ಮಹೀಂ ಲಬ್ಧ್ವಾ ಪಾಪೇನ ನಲಿಪ್ಯತೆ, ಇಡೀ ಭೂಮಂಡಲ ದಾನ ತಗೊಂಡು ಅವರಿಗೆ ಪಾಪ ಬರಲ್ಲ. ಅಲ್ಲಿ ದಾನ ತಗೊಳ್ಳದೆ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗದೆ ಅಂತ ಇದ್ದವನಿಗೆ ಇಂಥ ಶಕ್ತಿ ಇರುತ್ತೆ ಅಂತ ಒಂದು ಇಲ್ಲಿ ಹೇಳಿ, ಬ್ರಾಹ್ಮಣನ ನಿತ್ಯ ಕರ್ಮಗಳು ಷಟ್ ಕರ್ಮಗಳು ಅಂತ ಹೇಳಿ ಅದರಲ್ಲಿ ಹೇಳ್ತಾರೆ. ದಾನವೂ ಮಾಡಬೇಕು, ಪ್ರತಿಗ್ರಹ ತಗೊಳ್ಳೋದು ಬ್ರಾಹ್ಮಣನ ಕರ್ತವ್ಯ ಅಂತ ಹೇಳ್ತಾರೆ. ಹಾಗಾದರೆ ಬ್ರಾಹ್ಮಣನಾದವ ದಾನ ತಗೊಳ್ಳೇಬೇಕಾದ್ದು ಕರ್ತವ್ಯ ಅಂತೆಲ್ಲಿ ಹೇಳ್ತೀರಿ? ಇನ್ನೊಂದು ಕಡೆ ದಾನ ತಗೊಳ್ಳದಿದ್ದರೆ ಶ್ರೇಷ್ಠ ಅಂತ ಹೇಳ್ತೀರಿ. ಸರಿ, ಅದಕ್ಕೆ ಆಸೆ ಪಟ್ಟು ದಾನ ತಗೊಳ್ಳದೇ ಇರುವುದು ಎಂಬುದು ಅರ್ಥ ಇರಲಿ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ಬ್ರಾಹ್ಮಣನಾದವ ದಾನ ತಗೊಳ್ಳಬೇಕು, ತಗೊಳ್ಳಬಾರ್ದು. ಯಾಕೆ ಅಂದರೆ ದುಷ್ಟರಿಂದ ದಾನ ತಗೊಳ್ಳದೇ ಇರುವುದೇ ಅಪ್ರತಿಗ್ರಹ. ಯಾರಿಂದ ದಾನ ತಗೊಳ್ಳಬಾರದು ಅವರಿಂದ ತಗೊಳ್ಳದೇ ಇರುವುದೇ ದಾನ ತಗೊಳ್ಳದೇ ಇರುವುದು ಅಂತ ವಿಶೇಷ ಫಲ. ಯಾರಿಂದ ದಾನ ತಗೊಳ್ಳಬಹುದೋ ಅವರಿಂದ ದಾನ ತಗೊಂಡರೆ ದಾನ ತಗೊಂಡ ಪಾಪಾದಿಗಳು ಬರಲ್ಲ. ಎಷ್ಟು ಚೆನ್ನಾಗಿದೆ! ಹೇಗೆ ಊಟ ಮಾಡತಾ ಇದ್ದರೂ ಮಾಡಬೇಕಾದ ಅನುಸಂಧಾನ ಮಾಡಿದರೆ ನಿತ್ಯೋಪವಾಸಿ ಅಂತ ಕರೆಸಿಕೊಳ್ಳುತ್ತಾರೋ, ಹರಿಕಥಾಮೃತಸಾರದಲ್ಲಿ ಹೇಳ್ತಾರಲ್ಲ ಹಾಗೇ. ಯಾರು ಯೋಗ್ಯರಾದವರು ದಾನ ಕೊಟ್ಟಾಗ ದಾನವನ್ನು ಸ್ವೀಕರಿಸ್ತಾ, ಅಯೋಗ್ಯರಾದವರು ದಾನ ಕೊಟ್ಟರೆ ಸ್ವೀಕಾರ ಮಾಡದೇ ಇದ್ದರೆ ಅವರು ಎಂದೆಂದೂ ದಾನ ಸ್ವೀಕಾರ ಮಾಡದೇ ಇರುವವರು ಎಂಬ ಪಟ್ಟಿಗೆ ಬಂದುಬಿಡ್ತಾರೆ. ಅವರು ಎಂದೂ ಕೂಡ ದಾನ ಸ್ವೀಕಾರ ಮಾಡಲ್ಲ ಅಂತಲೇ ಸ್ವರ್ಗಲೋಕದಲ್ಲಿ ವಿಶೇಷವಾಗಿ ಅವರಿಗೆ ಪಟ್ಟಿ. ಯಾಕೆ? ದುಷ್ಟರಾದವರಿಂದ ದಾನ ಸ್ವೀಕಾರ ಮಾಡಿದರೆ ಪಾಪ ಬಂದು ಬಿಡುತ್ತೆ. ಇದು ಒಳಗಿನ ರಹಸ್ಯ. ಎರಡೂ ಹೇಳಿ, ಎರಡೂ ಆಪೋಸಿಟ್ ಆಗಿರುತ್ತೆ. ಆ ಎರಡನ್ನೂ ಹೇಳಿದಾಗ ಮಧ್ಯೆ ಏನೋ ಸೀಕ್ರೆಟ್ ಇದೆ ಅಂತ ಅರ್ಥ. ಒಂದು ಕಡೆ ದಾನ ತಗೋಬೇಕು, ಅದು ಬ್ರಾಹ್ಮಣನ ಧರ್ಮ ಅಂತ ಹೇಳಿ, ಇನ್ನೊಂದು ಕಡೆ ದಾನ ತಗೊಳ್ಳೇಬಾರದು, ತೊಡದು ತಗೊಳ್ಳದಿದ್ದರೆ ಅದ್ಭುತ ಅಂತ ಹೇಳಿದರೆ ಈ ಎರಡಕ್ಕೂ ಮಧ್ಯೆ ಏನೋ ಇದೆ ಅಂತರ್ಥ. ಅಂದರೆ ಏನು? ದುಷ್ಟರಿಂದ ದಾನಾದಿಗಳು ಸ್ವೀಕಾರ ಮಾಡದೆ ಸಜ್ಜನರಿಂದ ಮಾತ್ರ ಸ್ವೀಕಾರ ಮಾಡಿದರೆ ಅವರು ದಾನವೇ ಸ್ವೀಕಾರ ಮಾಡದೇ ಇರುವವರು ಎಂಬ ಕೀರ್ತಿಗೆ ಪಾತ್ರರಾಗ್ತಾರೆ. ಇಲ್ಲಿ ದ್ರೋಣಾಚಾರ್ಯರಾಗಲಿ, ಭೀಷ್ಮಾಚಾರ್ಯರಾಗಲಿ, ಕೃಪಾಚಾರ್ಯರಾಗಲಿ, ಕರ್ಣ, ಅಶ್ವತ್ಥಾಮ ಎಲ್ಲರೂ ದೊಡ್ಡವರು. ದುಷ್ಟನಾದ ದುರ್ಯೋಧನನ ಅನ್ನ ಉಂಡದ್ದಕ್ಕೆ ಅವರಿಗೆ ಸೋಲಿನ ಪೂರ್ವಕ ಸಾವು ಬರಬೇಕಾಯಿತು. ಇದು ದೊಡ್ಡ ಕಾರಣ. ಆ ಕಾರಣ ಕುರಿತು ಹೇಳಿ. ಇನ್ನು ಎರಡನೇದು, ಇವರ ಪಕ್ಕ ನೋಡಿದಾಗ ಪಾಂಡವರು ತಾವೆಂದು ಕೊಲ್ಲಲಾರದೇ ಇರತಕ್ಕಂಥವರನ್ನು ಕೊಲ್ಲಬೇಕಾದರೆ ಇವರ ಹತ್ರ ಏನಿತ್ತು? ಅಲ್ಲಿ ಮೈನಸ್ ಪಾಯಿಂಟ್ ಇತ್ತು, ಅವರಿಗೆ ಸೋಲು ಪೂರ್ವಕ ಸಾವು ಬಂತು. ದುರ್ಯೋಧನೆ ಮೈನಸ್ ಪಾಯಿಂಟ್. ಅಲ್ಲಿ ವ್ಯಕ್ತಿಗತ ವೈಯಕ್ತಿಕವಾದ ಕಾರಣಗಳು ಯಾರಿಗಿಲ್ಲ, ಇವನೇ ಕಾರಣ, ಇವನದೇ ಪಾಪ ಕಾರಣ. ಅವನನ್ನು ಸಮರ್ಥನೆ ಮಾಡಿದ್ದು, ಅವನ ಹಿಂದೆ ಇದ್ದದ್ದು ಕಾರಣ. ಪಾಂಡವರಿಗೆ ಅಲ್ಲಿ ಶಕ್ತಿ ಕಡಿಮೆ ಆಗಬೇಕು, ಇವರಿಗೆ ಶಕ್ತಿ ಜಾಸ್ತಿ ಆಗಬೇಕಲ್ಲ. ಅಂದರೆ ಈ ಶಕ್ತಿಯೇ ಕೃಷ್ಣ. ಕೃಷ್ಣ ನಿಂತಿದ್ದ, ಸ್ವಯಂ ಧರ್ಮಿಷ್ಠರಾಗಿದ್ದರು, ದೇವರ ಪ್ರೀತಿ ಪಡೆದಿದ್ದರು, ಆದ್ದರಿಂದ ಈ ರೀತಿ ಆಯಿತು. ಇದೇ ಕಾರಣ ಅಂತ ಹೇಳ್ತಾರೆ. ಇಷ್ಟೆಲ್ಲ ನೋಡಿದಾಗ ಮತ್ತ ಅನಿಸುತ್ತೆ, ಇವರಿಗೆ ಯಾಕೆ ಹೀಗಾಯಿತು, ಇವರಿಗೆ ಯಾಕೆ ಹೀಗಾಯಿತು ಅಂದರೆ ಕರ್ಮ ಕಾರಣ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ನ ತತ್ ಕಾರಣಮಲ್ಪಂ ವೈ ಧರ್ಮಜ್ಞಾ ಯತ್ರ ಪಾಂಡವಾಹ ಅಬಧ್ಯಾನ್ ಸರ್ವಶೋ ಜಘ್ನು. ಪೂರ್ಣ ಮಟ್ಟದಲ್ಲಿ ಎಲ್ಲ ಮಟ್ಟ ಹಾಕಿದ್ರಲ್ಲ, ಪ್ರಶಸ್ಯಂಚೇ ಮಾನವೈ, ಮಾನವರು ಆ ಕೊಂದದ್ದನ್ನು ಅಪ ಅಪ ಅಂತ ಹೊಗಳುತ್ತಾರಲ್ಲ, ಹಾಗಾದರೆ ಅದು ಸಣ್ಣದಲ್ಲ, ನಮಗೆ ಚೆನ್ನಾಗಿ ಹೇಳಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇದನ್ನು ನಾಳೆ ಮತ್ತು ಪುನಃ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನು ಸ್ವಲ್ಪ ಹೊತ್ತಿಗೆ ಭಾಗವತ.